ಕೈಯಲ್ಲಿ ಇರಲೇಬಾರ್ದು ಕಂಠದ ತೈಲಧಾರೆ ಅಂತ ಹೇಳ್ತೇವಲ್ಲ ಹಾಗೆ. ಧಾರಯತಿ ಇತ್ಯುಕ್ತ ಹೃದಯ ಬ್ರಹ್ಮಧಾರಣಂಚ ಆದರ ನೈರಂತರ್ಯೋಪೇತಂ ತಧ್ಯಾನಾಧಿಕಮೇವ ತಚ್ಚ ಭಕ್ತಶ್ಚೈವ ಸಂಭವತಿ ಇತಿ ಭಾವ. ಅದು ಭಕ್ತನಿಗೇ ಸಾಧ್ಯ, ಉಳಿದವರಿಗೆ ಸಾಧ್ಯ ಇಲ್ಲ. ಸತ್ಯಸ್ಯ ಚ ಯಥಾಭೂತಸ್ಯ ಧರ್ಮಸ್ಯ ಅನುಷ್ಠಾತ ಇತಿ ವ್ಯಾಖ್ಯಾನೇ ಸತ್ಯಸ್ಯ ಅಪಿಹಿತಂ ಇತಿ ಪ್ರಕೃತ ಪರಿತ್ಯಾಗೋ ದೋಷ. ಬೇರೆಯವರು ಅರ್ಥ ಏನು ಮಾಡಿಬಿಟ್ಟಿದ್ದಾರೆ ಸತ್ಯ ಅನ್ನೋದಕ್ಕೆ, ಯಥಾಭೂತಸ್ಯ ಧರ್ಮಸ್ಯ ಅನುಷ್ಠಾತ, ಬರೀ ಧರ್ಮಾನುಷ್ಠಾನ ಮಾಡುವಂಥ ಅರ್ಥ ಬರೆದುಬಿಟ್ಟಿದ್ದಾರೆ. ಆ ಅರ್ಥ ಸಾಲದು, ಅದಕ್ಕೆ ಅದು ಲೋಯರ್ ಲೆವೆಲಲ್ಲೂ ಸಾಧ್ಯ. ಬಟ್ ಇದು ಹೈಯರ್ ಲೆವೆಲಲ್ಲಿ ಹೇಳಬೇಕಾದ್ರೆ ಧರ್ಮದ ಮುಖ್ಯ ಗುರಿ ದೇವರಾದ್ದರಿಂದ ದೇವರನ್ನು ಧರಿಸೋ ಸತ್ಯ ಧರ್ಮ ಅಂತ ಹೇಳಬೇಕೆ ಹೊರತು ಬರೀ ಧರ್ಮಾಚರಣೆ ಮಾಡಿದ ಸತ್ಯ ಧರ್ಮ ಅಂತ ಕರೀಲಿಕ್ಕೆ ಸಾಧ್ಯ ಇಲ್ಲ. ಇವೆಲ್ಲ ಭಾಳ ಇಂಪಾರ್ಟೆಂಟ್ ಇದೆ. ಆಗ ನಮಗೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ಎಂಬ ಪದಕ್ಕೆ ಅರ್ಥ ಆಗ್ತದೆ. ಸತ್ಯ ಧರ್ಮ ರಥಾಯಚ ಅಂತ ಪದ ಇದೆಯಲ್ಲ, ಈ ಅರ್ಥದಲ್ಲಿ ನೋಡ್ಬೇಕಲ್ಲ. ಬರೀ ಸತ್ಯ ಹೇಳೋದು ಧರ್ಮ ಹೇಳೋದು ಅಂತ ಹೇಳಿದರೆ ಎಷ್ಟೊಂದು ಲೌಕಿಕರು ಸತ್ಯ ಧರ್ಮ ಹೇಳ್ತಿರ್ತಾರೆ. ಐ ಡೋಂಟ್ ಬಿಲೀವ್ ಇನ್ ಗಾಡ್ ಬಟ್ ಐ ಬಿಲೀವ್ ಇನ್ ಸತ್ಯ ಧರ್ಮ ಅಂತಿರ್ತಾರೆ. ಅವ್ರನ್ನೆಲ್ಲ ಈ ಗುಂಪಿ ಸೇರ್ಸಕ್ಕೆ ಬರೋದಿಲ್ಲ ಅಂತ ಹೇಳಿದರು. ತಚ್ಚ ಭಕ್ತಶ್ಚೈವ ಸಂಭವತಿ ಇತಿ ಭಾವ. ಸತ್ಯಸ್ಯ ಚ ಯಥಾಭೂತಸ್ಯ ಧರ್ಮಸ್ಯ ಅನುಷ್ಠಾತ ಇತಿ ವ್ಯಾಖ್ಯಾನೇ ಸತ್ಯಸ್ಯ ಅಭಿಹಿತಂ ಇತಿ ಪ್ರಕೃತ ಪರಿತ್ಯಾಗೋ ದೋಷ. ಯಾತಕ್ಕೆ ಅರ್ಥ ಮಾಡಬಾರ್ದು ಅಂದರೆ ಸತ್ಯದ ಮುಖ ಮುಚ್ಚೋಗಿದೆ ಅದು ತೋರಿಸು ಅಂತ ಹೇಳಿದಾಗ ಸತ್ಯ ಅದು ಈ ಸತ್ಯ ಆಗಲಿಲ್ಲ ದೇವರು ಅಂತ ಅರ್ಥ ಆಗುತ್ತೆ. ಅದ್ರ ಮುಂದೆ ಸತ್ಯ ಶಬ್ದ ದೇವರು ಅಂತ ಬಂದಿರೋದ್ರಿಂದ ಆ ಅರ್ಥ ಮಾಡಬೇಕೆ ಹೊರತು ಸಾಮಾನ್ಯವಾದ ಅರ್ಥ ಮಾಡಬಾರದು ಅಂತ ಹೇಳಿದರು. ಹಿರಣ್ಭಯೇನ ಪಾತ್ರೇಣ ಸತ್ಯಶಾಭಿಹಿತಂ ಮುಖಂ ಅಂತ ಮುಂದೆ ರೆಫರೆನ್ಸಲ್ಲಿ ತತ್ವ ಪೂಷನ್ ಅಪಾವೃಣು ಸತ್ಯಧರ್ಮಾಯ ದೃಷ್ಟಯೇ ತತಶ್ಚ ಅಯಮರ್ಥ. ಈ ಶ್ಲೋಕಕ್ಕೆ ಏನು ಅರ್ಥ ಆಯ್ತೀಗ? ಹಿರಣ್ಮಯೇನ ಪಾತ್ರೇಣ ಅಂಬುದಕ್ಕೆ ಹಿರಣ್ಮಯಂ ಇವ ಹಿರಣ್ಮಯಂ ಜ್ಯೋತಿರ್ಮಯಂ ವಿಭತಿ ರಸಾಂತ್ರಾಯತೆ ಜಗದಿತಿ ಪಾತ್ರಂ. ರಸವನ್ನು ಸೂರ್ಯಮಂಡಲಕ್ಕೆ ಹಿರಣ್ಮಯ ಪಾತ್ರ ಅಂತ ಕರೀತಾರೆ. ಹಿರಣ್ಮಯ ಪಾತ್ರ ಸೂರ್ಯಮಂಡಲ. ಇಲ್ಲಿ ಹಿರಣ್ಮಯ ಅಂತ ಹೇಳಿದರೆ ಜ್ಯೋತಿರ್ಮಯ ಅಂತ ಅರ್ಥ. ಆದ್ದರಿಂದ ಹಿರಣ್ಮಯ ಒಪ್ಪು ಎಂಬುದಕ್ಕೆ ಗಾಯತ್ರಿ ಮಂತ್ರದ ಧ್ಯಾನ ಶ್ಲೋಕದೊಳಗೆ ಜ್ಯೋತಿರ್ಮಯ ಶರೀರ ಅಂತ ಅರ್ಥ. ತೇನ ಹಿರಣ್ಮಯೇನ ಪಾತ್ರೇಣ ಸೂರ್ಯಮಂಡಲೇನ ಸತ್ಯಸ್ಯ ಸದ್ಗುಣಪೂರ್ಣಸ್ಯ ಆದಿತ್ಯ ಮಂಡಲಾಂತರ್ಗತಸ್ಯ ತವ. ಆದಿತ್ಯ ಮಂಡಲಾಂತರ್ಗತನಾದ ತವ ಮುಖಂ ಪಿಹಿತಮಸ್ತಿ. ನಮಗೆ ಪೂರ್ತಿ ಕತ್ತಲಿದ್ರೂ ಕಾಣಿಸೋದಿಲ್ಲ, ತುಂಬ ಬೆಳಕಿದ್ರೂ ಕಾಣಿಸೋದಿಲ್ಲ. ಅರ್ಥ ಆಯ್ತಾ? ತುಂಬ ಕತ್ತಲು ತುಂಬ ಕಣ್ಣು ಕಾಣಿಸೋದಿಲ್ಲ, ತುಂಬ ಬೆಳಕಿದ್ದಾಗ ಕಣ್ಣು ಕುಕ್ಕಿಬಿಡುತ್ತೆ, ನೋಡೋಕ್ಕಾಗೋದಿಲ್ಲ. ಗೊತ್ತಾಯ್ತಾ? ದೇವರ ಪ್ರಕಾಶ ತುಂಬ ಜಾಸ್ತಿ, ಆದ್ದರಿಂದ ನಾವು ನೋಡೋಕ್ಕಾಗ್ತಾಯಿಲ್ಲ. ಏನು ಮಾಡಬೇಕು ದೇವರಿಗೆ? ಸ್ವಲ್ಪ ಪ್ರಕಾಶ ಕೈ ಇಟ್ಕೊಂಡು ಅಡ್ಡ ನೋಡಿಕೊಂಡು ನೋಡ್ತೇವೆ. ಸ್ವಲ್ಪ ಪ್ರಕಾಶ ಕಡಿಮೆ ಮಾಡಿಕೊಂಡಾಗ ಓದಲಿಕ್ಕೆ ಬರೋದು. ತುಂಬ ಬ್ರೈಟ್ ಇದ್ದಾಗ ನೋಡೋಕ್ಕಾಗಲ್ಲ, ಅದನ್ನು ನೋಡೋಕ್ಕಾಗಲ್ಲ, ಅದು ರಿಫ್ಲೆಕ್ಟ್ ಆಗೋ ವಸ್ತು ನೋಡೋಕ್ಕೂ ಆಗೋದಿಲ್ಲ. ಅದಕ್ಕೆ ಹೇಳ್ತಾರೆ ಮುಖಂ ಪಿಹಿತಮಸ್ತಿ ಏ ಪೂಷನ್ ತದ್ವಪುಹು ತ್ವಂ ಸತ್ಯಧರ್ಮಾಯ ತದ್ವಿಷಯ ತದ್ವಿಷಯ ಧ್ಯಾನಾಧಿಮತೇ. ನನಗೆ ತೋರಿಸುವಂತೆ ಯಾತಕ್ಕೆ ಕೇಳ್ತೇವೆ ಅಂತ ಕೇಳಿದರೆ ನೀನು ಧ್ಯಾನ ಮಾಡ್ತಿದ್ದೇವೆ ಆದ್ದರಿಂದ ನಮಗೆ ಕೇಳೋ ಒಂದು ಅರ್ಹತೆ ಬಂದಿದೆ ಅಂತ ಅರ್ಥ. ಹಕ್ಕು ಬೇರೆ, ಅರ್ಹತೆ ಬೇರೆ, ಎಲಿಜಿಬಿಲಿಟಿ ಬೇರೆ, ಡಿಮ್ಯಾಂಡ್ ಬೇರೆ. ನಮಗೆ ಅರ್ಹತೆ ಇದೆ, ಹೃದಯದಲ್ಲಿ ಸದಾ ಧ್ಯಾನಾದಿಗಳನ್ನು ಮಾಡ್ತಾರೆ, ನಮಗೆ ಅರ್ಹತೆ ಇದೆ. ಆದ್ದರಿಂದ ನಿನ್ನನ್ನು ತೋರಿಸಿಕೊಡು. ಮಹ್ಯಂ ದೃಷ್ಟಯೇ ಮಮ ತ್ವದರ್ಶನ ಸಿದ್ಧಾರ್ಥಮಿತಿ ಯಾವತ್ ಅಪಾವೃಣು ಅಪಗತಾವರಣಂ ಕುರು. ನಮಗೆ ಆವರಣವನ್ನು ತೆಗೆದುಹಾಕು. ಪೂಷನ್ ಏಕರ್ಷೆ ಯಮ ಸೂರ್ಯ ಪ್ರಾಜಾಪತ್ಯ ವ್ಯೂಹ ರಸ್ಮಿನ್ ಸಮೂಹ ಯತ್ತೇ ರೂಪಂ ಕಲ್ಯಾಣತಮಂ ತತ್ತೇ ಪಶ್ಯಾಮಿ. ಹೇ ಪೂಷನ್ ಏಕರ್ಷೆ ಯಮ ಸೂರ್ಯ ಪ್ರಾಜಾಪತ್ಯ ಮದೀಯಾನ್ ರಸ್ಮಿನ್ ವ್ಯೂಹ ತೇಜಸ್ಯ ಸಮೂಹ ಸ್ವರೂಪಂ ಬಾಹ್ಯಂಚ ಮದೀಯ ಜ್ಞಾನಂ ವಿಸ್ತಾರಯೇತಿ ಯಾವತ್. ನೀನು ನೋಡ್ಲಿಕ್ಕೆ ಬೇಕಾದಷ್ಟು ಜ್ಞಾನ ನಮಗೆ ಕೊಡು. ಬಾಹ್ಯ ಜ್ಞಾನ ಎರಡು ವಿಧ, ಸ್ವರೂಪ ಜ್ಞಾನ ಬಾಹ್ಯ ಜ್ಞಾನ ಅಂತೇಳಿ ಎರಡನ್ನು ವಿಸ್ತಾರ ಮಾಡು. ತಥಾಚ ಯತ್ತೇ ರೂಪಂ ಕಲ್ಯಾಣತಮಂ, ದೇವ್ರ ರೂಪ ಎಂಥದ್ದದು? ಕಲ್ಯಾಣತಮ, ಕಲ್ಯಾಣ ಕಲ್ಯಾಣತರ ಕಲ್ಯಾಣತಮ ಇಟ್ಟುಕೊಂಡೆ. ಕಲ್ಯಾಣ ಅದ್ಭುತ ಗಾತ್ರಾಯ ಕಮಿತ ಅರ್ಥಪ್ರದಾಯಿನಿ. ವೆಂಕಟೇಶ ದೇವರ ಸ್ತೋತ್ರಕ್ಕೆ ಮೂಲಭೂತವಾದದ್ದು ಈಶಾವಾಸ್ಯ ಉಪನಿಷತ್ತು. ದೇವ್ರ ರೂಪ ಕಲ್ಯಾಣತಮವಾದ ರೂಪ ಅಂತ ಹೇಳಿದ್ರಿಂದ ದೇವರಿಗೆ ರೂಪನೇ ಇಲ್ಲ ಅಂತ ಅರ್ಥ ಬರುತ್ತೆ. ನಿರಾಕಾರ ಆದರೆ ತಪ್ಪಾಯ್ತಾಗ. ಕಲ್ಯಾಣತಮವಾದ ರೂಪ ಅಂತ ಈಶಾವಾಸ್ಯ ಉಪನಿಷತ್ತು ಹೇಳಿದ ಮೇಲೆ ನಿರಾಕಾರ ನಿರ್ಗುಣ ಅನ್ನೋ ಮಾತುಗಳಿಗೆ ಅರ್ಥ ಇಲ್ಲ. ಅಂತ ಮಾತು ಅರ್ಥ ಹೇಳೋದಕ್ಕೆ ಅವಕಾಶ ಇಲ್ಲ ಅದರಲ್ಲಿ. ತಥಾಚ ಯತ್ತೇ ರೂಪಂ ಕಲ್ಯಾಣತಮಂ ತತ್ತೇ ಪ್ರಸಾದಾತ್ ಅಹಂ ಪಶ್ಯಾಮಿ. ಕೊನೆಗೆ ನಿನ್ನ ಪ್ರಸಾದದಿಂದ ನೋಡಬೇಕು ನಾವು. ಇದನ್ನೇ ಅರ್ಜುನ ಕೂಡ ಹೇಳೋದು ಹಾಗೇನೆ, ನಷ್ಟೋ ಮೋಹ ಸ್ಮೃತಿರ್ಲಬ್ಧ ತತ್ಪ್ರಸಾದಾನ್ ಮಯಾಚು ತತ್ಪ್ರಸಾದಾತ್ ಅಂತ ಪದ ಉಪಯೋಗಿಸ್ತಾನೆ. ದೇವರು ದೊಡ್ಡವರು ಏನೇ ಮಾಡಿದರೂ ಕೂಡ ಅದು ಡಿಮ್ಯಾಂಡ್ ಅಂತ ಮಾಡ್ಕೊಳೋಕ್ಕಾಗಲ್ಲ. ಏನಂತ ಹೇಳಬೇಕು ಅದನ್ನು? ಅನುಗ್ರಹ ಅಂತ ಕರಿಬೇಕೆ ಹೊರತು ಅದನ್ನು ಒತ್ತಡ ತರಲಿಕ್ಕೆ ಸಾಧ್ಯ ಇಲ್ಲ. ದೊಡ್ಡವರಿಗೆ ಹಾಗೆ ಮಾಡೋಕ್ಕಾಗಲ್ಲ, ದೇವರು ಸರ್ವೋತ್ತಮ. ಆದ್ದರಿಂದ ನಿನ್ನ ಅನುಗ್ರಹದಿಂದ ನೋಡಲಿಕ್ಕೆ ಸಾಧ್ಯ. ತಥಾಚ ಯತ್ತೇ ರೂಪಂ ತತೇ ಪ್ರಸಾದಾತ್ ಅಹಂ ಪಶ್ಯಾಮೀತಿ ಆದಿತ್ಯರಶ್ಮ್ಯಾದೀನಾಂ ಅಪಗಮನಾದಿನಾ ತದಂತರ್ಗತ ಬ್ರಹ್ಮ ಪ್ರತೀತಿ ಅಸಂಭವಾತ್ ಆದಿತ್ಯರಶ್ಮ್ಯಾದಿ ವಿಷಯಂ ವ್ಯಾಖ್ಯಾನಂ ಯುಕ್ತಂ. ಇಲ್ಲಿ ದೇವರನ್ನು ನೇರ ಪ್ರಾರ್ಥನೆ ಮಾಡ್ತಕ್ಕಂಥ ಅಂಶ ಇದು. ಸೂರ್ಯಮಂಡಲದಲ್ಲಿ ದೇವರಿದ್ದಾನೆ, ಸೂರ್ಯಮಂಡಲಕ್ಕೆ ಸ್ತೋತ್ರ ಅಲ್ಲ ಇದು. ಸೂರ್ಯಮಂಡಲ ಅಂತರ್ಯಾಮಿ ಪರಮಾತ್ಮನ ಸ್ತೋತ್ರ ಅಂತ ಅರ್ಥ ಮಾಡಬೇಕೇ ಹೊರತು ಬರೀ ಆದಿತ್ಯರಶ್ಮ್ಯಾದಿಗಳ ಅರ್ಥ ಮಾಡೋದಕ್ಕೆ ಹೋದರೆ ಸರಿಯಲ್ಲ. ಆದಿತ್ಯರಶ್ಮ್ಯಾದಿ ವಿಷಯಂ ವ್ಯಾಖ್ಯಾನಂ ಯುಕ್ತಂ. ಇಲ್ಲಿ ಆದಿತ್ಯಪರವಾದ ಮಂತ್ರ ಇದು. ರಶ್ಮಿಗಳು ಅಂದರೆ ಸೂರ್ಯನ ಕಿರಣಗಳು, ಈ ಅರ್ಥ ಮಾಡಬಾರದು. ಇಲ್ಲಿ ಜ್ಯೋತಿರ್ಮಯ ಶರೀರದ ಪರಮಾತ್ಮ ಅಂತ ಅರ್ಥ ಮಾಡಬೇಕೇ ಹೊರತು ಈ ಅರ್ಥ ಮಾಡೋದು ಹೊಂದಾಣಿಕೆ ಆಗೋದಿಲ್ಲ ಅಂತ ತಿಳಿಸಿದೆ. ಯೋಸೋ ಅಸೋ ಪುರುಷ ಸೋಹಮಸ್ಮಿ. ಆಚಾರ್ಯರು ಮಂತ್ರ ಹೇಳಿದ್ದೇನೆ ತಿಳಿಸಿ ಟೀಕಾರ ಏನು ಮಾಡ್ತಾರೆ, ಪ್ರತಿಯೊಂದು ಮಂತ್ರಕ್ಕೂ ಸ್ಪಷ್ಟವಾಗಿ ಮಂತ್ರಾರ್ಥ ಬರೆದಿದ್ದಾರೆ. ರಾಯರದರು ಹಾಗೆ ಉಪಯೋಗಿಸ್ತಾರೆ. ಯೋಸೌ ಅಸೌ ಪುರುಷ ಸಹ ಅಹವಸ್ಮಿ. ಯಸ್ ಯೋ ಅಸೌ ಅಸೌ ಪುರುಷ ಇತ್ಯತ್ರ ದ್ವಿಷಯ ದ್ವಿರಸೌ ವಿತಿ ಕಿಮರ್ಥವಿತ್ಯತಃ ಏಕ ಇತಿ. ಇಲ್ಲಿ ಅಸೌ ಅಸೌ ಅಂತ ಪದ ಇದೆ. ಅಸೌ ಅಸೌ ಅಂದರೆ ಮೇಲ್ನೋಟಕ್ಕೆ ಇದು ಇದು ಅಂತ ಅರ್ಥ, ಇವರು ಇವನು ಅಂತ ಅರ್ಥ. ಆ ಅರ್ಥ ಮಾಡಬಾರ್ದಿಲ್ಲಿ. ಅಸೌ ಶಬ್ದೋ ಅಸೌ ವಿತಿ ಶಬ್ದ ಇತಿ ವಕ್ತಿ ಇತಿ ಶೇಷ. ಅಸೌ ಅಂದರೆ ಪ್ರಾಣದೇವರು ಅಂತ ಅರ್ಥ. ಅಸೌ ಅಂದರೆ ಮುಖ್ಯ ಪ್ರಾಣಾಂತರ್ಗತನಾದ ಪರಮಾತ್ಮ. ಅಸು ಅಂದರೆ ಅಸು ನೀಗಿದರು. ಅಸು ಅಂದರೆ ಪ್ರಾಣದೇವರು ಅಂತ ಅರ್ಥ. ಆ ಅರ್ಥ ಮಾಡಬೇಕು. ಯದ್ಯಸುಹು ಪ್ರಾಣ ತಸ್ಮಿನ್ ನಿತ್ಯರ್ಥ ಸ್ಯಾತ್ ತರ್ಹಿ ಅಸ್ಯ ಅನ್ವಯೋ ನಾಸ್ತಿ. ಅದಕ್ಕೆ ಇನ್ನೊಂದು ಕ್ರಿಯಾಪದ ಬೇಕಲ್ಲ, ಅದು ಅದಕ್ಕೆ ಹೇಳ್ತಾರೆ. ಕ್ರಿಯಾಪೇಕ್ಷತ್ವಾತ್ ಅಧಿಕರಣಸ್ಯ ಇತ್ಯತಃ ಕ್ರಿಯಾ ಅಧ್ಯಾಹಾರೇಣ ಅನ್ವಯಂ ದರ್ಶಯತಿ ಸ್ಥಿತ ಇತಿ. ಅಸೌ ಅಸೌವಿತಿ ವಿಪ್ಸಾರ್ಥತೆಯ ಕಿಂ ತ ವ್ಯಾಖ್ಯಾಯತೆ ಇತಿ ಚೇನ್ನ. ಏವಂ ವ್ಯಾಖ್ಯಾನೇ ಪ್ರಾಣಾಖ್ಯ ಪ್ರತೀಕಾಂತರಸ್ಯಾಪಿ ಮುಕ್ತಿಲಾಭಾತ್ ಏಕೇನಾಪಿ ಶಬ್ದೇನ ವಿಪ್ಸಾ ಸಿದ್ಧೇ ತಥಾಚ ಯೋ ಅಸೌ ಪ್ರಸಿದ್ಧೋ ಅಸೌ ಪ್ರಾಣೇ ಸ್ಥಿತಃ ಪುರುಷಃ ಸಏವ ಹೇಯತ್ವ ನಿತ್ಯಸತ್ತಾವಾರಾಭ್ಯಾಂ ಅಹವಸ್ವಿ ಶಬ್ದಾಭಿಧೇಯ. ಉಪಾಸನೆ ಎಲ್ಲ ಕಡೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದು ಎಲ್ಲಿ ಉಪಾಸನೆ ಮಾಡಬೇಕು? ಅಸೌ ಅಸೌ ಪ್ರಾಣ ಪ್ರತೀಕದಲ್ಲಿ ಮಾಡಬೇಕು ಅಂತ ಹೇಳ್ತಾರೆ. ಪ್ರಾಣ ಪ್ರತೀಕದಲ್ಲಿ ಮಾಡಬೇಕೇ ಹೊರತು ಬೇರೆ ಕಡೆ ಮಾಡಿದರೆ ಹೇಳ್ತಾರೆ ಚಾಂದೋಗ್ಯದೊಳಗೆ. ಉಪಾಸನೆ ಏನಾಯ್ತದೋ ಅಸುರರು ಪ್ರವೇಶ ಮಾಡಿ ಕೆಡಿಸಿಬಿಟ್ರು. ಬೇರೆ ದೇವತೆಗಳನ್ನ ಪ್ರತೀಕ ಮಾಡಿಕೊಂಡಾಗ ಇವರು ಧ್ಯಾನ ಮಾಡೋಕ್ಕಾಗಲಿಲ್ಲ. ಹಸುರರು ಬಂದು ಎಂಟ್ರ್ ಆದರು ಒಳಗಡೆಗೆ. ಆದರೆ ವಾಯುದೇವರಲ್ಲಿ ಪ್ರತೀಕ ಮಾಡ್ಕೊಂಡು ಧ್ಯಾನ ಮಾಡಿದ್ರೆ ಏನು ಮಾಡೋಕ್ಕಾಗಲಿಲ್ಲ. ಅದಕ್ಕೆ ವಾಯುದೇವರಿಗೆ ಆಖಡಾಷ್ಟಸಭ ಅಂತ ಹೆಸರಾಯಿತು ಅಂತ ಚಾಂದೋಗ್ಯೋಪನಿಷತ್ ಹೇಳಿದ್ದಾನೆ. ಅದಕ್ಕಾಗಿ ಅಸೌ ಅಸೌ ಪುರುಷ ಇದು ಮಾತು ಅರ್ಥ ಮಾಡಿಕೊಂಡ ಮೇಲೆ ಶುದ್ಧ ಇದು ವೈಷ್ಣವ ಪರ ಶುದ್ಧ ಮಾಧ್ವ ಭಾಷ್ಯ ಇದು. ಅಸೌ ಅಸೌ ಯೋಸೌ ಪುರುಷ ಅನ್ನೋ ಮಾತೆಲ್ಲ ವಾಯುದೇವರ ಮಹಿಮೆ ಹೇಳತಕ್ಕಂಥದ್ದು. ಅಹೇಯತ್ವ ಅದೇ ಪರಮಾತ್ಮ ಎಲ್ಲರಲ್ಲೂ ಇದ್ದರೂ ಕೂಡ, ಆದರೆ ಉಪಾಸನೆಗೆ ಅತ್ಯಂತ ಶ್ರೇಷ್ಠವಾದಂತಹ ಪ್ರತೀಕ ಅಂದರೆ ವಾಯುದೇವರೇ ಆಗಿದ್ದಾರೆ. ಅಲ್ಲಿ ಅಹೇಯತ್ವ ಅಲ್ಲಿ ಕಲಿಬಾದ ದೈತ್ಯರು ಪ್ರವೇಶ ಮಾಡೋದಿಲ್ಲ, ಆದರೆ ಶುದ್ಧವಾದ ಪ್ರತಿಮೆ ಅದು. ಬಾರಾಭ್ಯ ಅಹವಸ್ಮಿ ಶಬ್ದಾಭಿಧೇಯ ತಂಚ ಪಶ್ಯಾಭೀತಿ ವಾಕ್ಯಾರ್ಥ ಅಥವಾ ಪೂಷಾದಿ ಶಬ್ದೈ ಉಪಲಕ್ಷಣಯ ಪ್ರಾಣಾದಿ ಅನೇಕ ಪ್ರತೀಕಸ್ತತ್ವ ವಿಷ್ಣೋರುಕ್ತ ತತ್ರ ಭೇದ ಶಂಕಾಯ ವಿಧವಾಹ ಸರ್ವ ಪ್ರತೀಕೇಶು ಚಿತ ಏಕಏವ ಇತ್ಯರ್ಥ. ಇನ್ನೊಂದು ರೀತಿಯ ಅರ್ಥ, ಯಮ ಸೂರ್ಯ ಪ್ರಾಜಾಪತ್ಯ ಅಂತ ಹೇಳಿದಾಗ ಅನೇಕ ಅಧಿಕರಣಗಳಲ್ಲಿ ದೇವರಿದ್ದಾರೆ. ಆದರೆ ದೇವರ ರೂಪ ಬೇರೆ ಆಗುತ್ತೋ ಅಂದರೆ ಬೇರೆ ಆಗೋದಿಲ್ಲ. ಯಾವುದೇ ದೇವರ ಒಳಗೆ ಅಂತರ್ಯಾಮಿ ಪರಮಾತ್ಮ ಆಗಿದ್ದರೂ ಕೂಡ ಭಗವದ್ ರೂಪಗಳಿಗೆ ಏನಿಲ್ಲ, ಪರಸ್ಪರ ಭೇದ ಇಲ್ಲ. ಅದೇ ವಿದ್ಯಾವಿರಯ ಸಂಪನ್ನೆ ಬ್ರಾಹ್ಮಣೇ ಗವಿಹಸ್ತಿರಿ ಶ್ರೀಚೈವ ಶ್ವಪಾಕೇಚ ಪಂಡಿತಾ ಸಮದರ್ಶಿನ. ಬೇರೆ ಬೇರೆ ನಾವು ಕಂಡಂಥ ಅಧಿಕರಣದಲ್ಲಿರ್ತಕ್ಕಂಥ ಭಗವದ್ ರೂಪಗಳಿಗೇನೆ ಏನಿಲ್ಲ, ಭೇದ ಇಲ್ಲ. ಇದು ದೇವತೆಗಳಲ್ಲಿರ್ತಕ್ಕಂಥ ರೂಪಕ್ಕೆ ಭೇದ ಇರುತ್ತಾ? ಭೇದ ಇಲ್ಲ. ಆ ರೀತಿ ತಿಳ್ಕೊಬೇಕು. ಆ ಗಣೇಶಾಂತರ್ಗತ ರೂಪ, ವಾಯುವಂತರ್ಗತ ರೂಪ, ಅಗ್ನಿಯಂತರ್ಗತ ರೂಪ ಅಂತೇಳಿ ಅಧಿಷ್ಠಾನ ಬೇರೆ ಬೇರೆ ಅಗ್ನಿಯಾದಿಗಳು. ಅದ್ರ ಒಳಗಿರ ಭಗವದ್ ರೂಪ ಮಾತ್ರ ಏನಲ್ಲ, ಬೇರೆ ಅಲ್ಲ. ಅದನ್ನು ಹೇಳೋದಕ್ಕೋಸ್ಕರ ಮಾತು ಬಂದಿದೆ. ಅಸೌ ಅಸೌ ಪುರುಷ ಸೋ ಅಹಬಸ್ಮಿ. ಆತ ಅಹೇಯನಾಗಿದ್ದಾನೆ. ಒಂದೇ ರೀತಿಯಲ್ಲೇ ಈ ಅಹೇಯನಾಗಿದ್ದಾನೆ ಅಂತ ಆತ್ಮನಿ. ತತ್ರ ಭೇದ ಶಂಕಾಯ ವಿಧವಾಹ ಸರ್ವ ಪ್ರತೀಕೇಶು ಸ್ಥಿತ ಏಕಏವ ಇತ್ಯರ್ಥ. ಅದಾದಮೇಲೆ ಉದ್ದಿನ ಪತ್ರ ಎಲ್ಲಿ? ಅಲ್ಲ ಅಲ್ಲ ಅಲ್ಲ, ಸದಾ ಅಹೇಯ. ಅಹಂ ಶಬ್ದಕ್ಕೆ ಅಹೇಯ ಅಂತ ಅರ್ಥ. ಎಷ್ಟು ಅಹೇಯ ಅಂದರೆ ಸದಾ ಅಹೇಯ, ಯಾವಾಗಲೂ ಅಹೇಯ ಅಂತ ಹೇಳೋದಕ್ಕೆ ಬಂದಿದ್ದಲ್ಲ. ಎಷ್ಟೋ ವಸ್ತುಗಳಿವೆ ಅಗ್ನಿ ಅಹೇಯನೇ, ಮುಟ್ಲಕ್ಕೆ ಬರೋದಿಲ್ಲ. ಆದರೆ ಕೆಲವು ಅಗ್ನಿ ಶ್ರೇಷ್ಠ ಅಲ್ಲ. ಪ್ರೇತ ಸುಭಾದಿಗಳು ನಿಷಿದ್ಧ, ಗೊತ್ತಾಯ್ತಿಲ್ಲ. ಕೆಲವು ಅಗ್ನಿ ಮಾತ್ರ ಶ್ರೇಷ್ಠ, ದೇವರಾಗಲ್ಲ. ಎಲ್ಲ ಕಡೆ ಏನಾಗಿದ್ದಾರೆ ಅವರು ಅಹೇಯ. ಅದಕ್ಕೆ ಸದಾ ಅಂತ ಪದ ಹಾಕಿದ್ರು. ಎಷ್ಟೋ ಪದ, ಬಡಿಯಲ್ಲಿದ್ದರೆ ಮುಟ್ಟಬೇಡಿ, ಬೈಲಿಗಿದ್ದರೆ ಮುಟ್ಟಬೇಡಿ, ಎರಡು. ಬಡಿಯಲ್ಲಿದ್ದರೆ ಮುಟ್ಟಾಗಿಲ್ಲ ಬಡಿ, ಬೈಲಿಗೆ ಮುಟ್ಟಾಗಿಲ್ಲ ಬೈಲಿಗೆ. ಅದು ಸದಾ ಮಡಿ ಆಗಲಿಲ್ಲ ಅವರು. ದೇವ್ರು ಹಾಗಲ್ಲ, ಸದಾ ಅಹೇಯರಾಗಿರೋದ್ರಿಂದ ಅಹಂ ಅಂತ ದೇವರನ್ನು ಕರೀತಾರೆ. ಅದು ಮುಂದಿನ ಅರ್ಥ, ಮುಖ್ಯವಾದ ಅರ್ಥ ಅದು. ಅದು ಹೇಳಿದ್ದಾರೆ ಬಿಂಬರೂಪಿ ಪರಮಾತ್ಮರಿಗೆ ಅಹಂ ಅಂತ ಕರಿಬೇಕು, ಬಿಂಬರೂಪಿ ಪರಮಾತ್ಮನೇ ಅಹಂ. ಯಾಕೆ ಅಹೇಯರಾದ್ರಿಂದ ಹುದ್ದೆ. ವಾಯು ಅನಿಲಂ ಅಮೃತಂ ಅಥ ಇದಂ ಭಸ್ಮಾಂತಂ ಶರೀರಂ. ಓಂ ಕ್ರತೋಸ್ಮರ ಕೃತಂ ಸ್ಮರ, ಓಂ ಕ್ರತೋಸ್ಮರ ಕೃತಂ ಸ್ಮರ ಇತಿ. ವಾಯು ಅನಿಲಂ ಅಮೃತಂ ಯಸ್ಮಿನ್ನಯಂ ಸ್ಥಿತಃ ಸೋಪಿ ಅಮೃತಃ ಕಿಮು ಪರಃ. ಅನಿಲಂ ಪರಮಾತ್ಮ ವಾಯುದೇವರೊಳಗಿದ್ದಾನೆ ಅಂತ. ವಾಯುದೇವರೇ ಅಮೃತನಾಗಿರ್ಬೇಕಾದ್ರೆ ಪರಮಾತ್ಮ ಹೇಗಿರಬೇಕೀಗ? ಅರ್ಥ ಆಯ್ತಾ? ಇನ್ನೂ ಅಮೃತನಾಗಿರ್ಬೇಕು. ಇವತ್ತು ಉದಾಹರಣೆಗೆ ಬಂಗಾರದ ಬಟ್ಟಲಲ್ಲಿ ಕೊಟ್ಟರೆ ಯಾವ್ದಾರು ಅದು ಏನಾಗಿರ್ಬೇಕಂದ್ರೆ ಪ್ರೆಷಸ್ ಥಿಂಗ್ ಆಗಿರ್ಬೇಕು, ಗೊತ್ತಾಯ್ತಾ? ಇಲ್ಲದೆ ಹೋದ್ರೆ ಅದ್ರ ಬಂಗಾರದೊಳಗೆ ಇಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ರತ್ನಗಳಂತ ಬಂಗಾರಕ್ಕೆ ಫಿಕ್ಸ್ ಮಾಡ್ತಾರೆ. ರತ್ನದ ವ್ಯಾಲ್ಯೂ ಜಾಸ್ತಿ ಇರೋ ಚಿನ್ನದ ವ್ಯಾಲ್ಯೂ ಜಾಸ್ತಿ ಅಂದರೆ ಪ್ಯೂರ್ ರತ್ನದ ವ್ಯಾಲ್ಯೂ ಚಿನ್ನಕ್ಕಿಂತ ಜಾಸ್ತಿ ಇರುತ್ತೆ. ಅದಕ್ಕಾಗಿ ಪರಮಾತ್ಮ ವಾಯುದೇವರು ಒಳಗಿದ್ದು ವಾಯುದೇವರೊಳಗೆ ಪರಮಾತ್ಮ ಇರ್ತಾನೆ. ವಾಯುದೇವರೇ ಅಮೃತ, ವಾಯುದೇವರ ಅಂತರ್ಗತ ಪರಮಾತ್ಮ ಪರಮಾಮೃತ. ಅದಕ್ಕೆ ವಿಷ್ಣು ಸಹಸ್ರ ಅಮೃತ, ದೇವರ ಹೆಸರು ಅಮೃತ ಅಂತ ಇದೆ. ವಾಯು ಅಜಿಲಭಮೃತಂ. ಈಗ ವಾಯುದೇವರು ಯಾತಕ್ಕೆ ಕಾಳಕೊಟ್ಟು ಜೀರ್ಣ ಮಾಡಿಕೊಂಡ್ರು ಅಂದರೆ ಅಮೃತ ಸ್ವರೂಪರು, ಕಾಳಕೊಟ್ಟು ಏನು ಮಾಡೋ ಸಾಧ್ಯತೆಯೇ ಇಲ್ಲ. ಹೊರಗಿದ್ದ ಅಮೃತ ಬಂದರೆ ತೆಗೆದು ಹಾಕಿಬಿಡ್ಬೋದಾಗಿತ್ತು. ಒಳಗೆ ಅಮೃತ ಇದೆ, ಅದು ಏನು ಮಾಡೋಕ್ಕಾಗೋದಿಲ್ಲ, ಯಾರಿಗಾಗಲಿಲ್ಲ. ಭಸ್ಮಾಂತಂ ಶರೀರಂ ಓಂ ಚಳಿ ವಾಯು ಅಜಿಲಂ ಯಸ್ಮಿನ್ನಯಂ ಸ್ಥಿತಃ ಸೋಪಿ ಅಮೃತಃ ಕಿಮು ಪರಃ. ಅಹಾ ಬ್ರಹ್ಮೈವ ನಿಲಯ ರಮ್ಯಶ್ಯ ವಾಯೋ ಸೋ ಅನಿಲಂ. ವಾಯುದೇವರಿಗೆ ಅನಿಲ ಅನಿಲ ಅಂತ ಕರೀತಾರೆ. ಸಾಮಾನ್ಯವಾಗಿ ಗಾಡಿ ಗಾಡಿ ಅಂತ ಅದಕ್ಕೆ ಅರ್ಥ, ಹೊಸ ಅರ್ಥ ಹೇಳ್ತಾರೆ. ಅಹಾ ನಿಲಯರಂ ಯಶ್ಯ ವಾಯೋ ಸೋ ಅನಿಲಂ. ವಾಯುದೇವರು ಪರಮಾತ್ಮನ ಸದಾ ಆಶ್ರಯಿಸಿರೋದರಿಂದ ಅವರಿಗೆ ಅನಿಲ ಅಂತ ಕರೀತಾರೆ. ಎಲ್ಲರೂ ದೇವರು ಆಶ್ರಯಿಸಿದವರೇ, ಆದರೆ ಆಶ್ರಯಿಸಿದ ಜ್ಞಾನ ಇಲ್ಲ ಎಲ್ಲರಿಗೂ ಕೂಡ. ವಾಯುದೇವರಿಗೇನಿದೆ? ಶುದ್ಧೇ ಭಾಗವತೆ ಧರ್ಮೇ ನಿರತೋ ಎದುರುಕೋ ತರಹ. ಅದಕ್ಕೆ ಅವ್ರಿಗೆ ಅನಿಲ ಅಂತ ವಾಯುದೇವರ ಹೆಸರಿದೆ. ತುಂಬ ಇಂಪಾರ್ಟೆಂಟ್ ಅದು. ಕಿಮು ಪರಹ? ಅಹಾ ಬ್ರಹ್ಮೈವ ನಿಲಯನಂ ಯಸ್ಯ ವಾಯೋ ಸೋ ಅನಿಲಂ. ಅತಿರೋಹಿತ ವಿಜ್ಞಾನಾತ್ ವಾಯು ಅಪಿ ಅಮೃತ ಸ್ಮೃತ. ಇದು ಅಮೃತ ಅಂದ್ರೆ ಏನರ್ಥ ಅಂದರೆ ಮೃತವಾಗದೇ ಇರೋದು ಅಮೃತ, ಮೃತವಾಗದೇ ಇರೋದು ಅಮೃತ. ವಾಯುದೇವರು ಅಮೃತ ಅಂದ್ರೆ ಏನು ಅಂದರೆ ಅತಿರೋಹಿತ ವಿಜ್ಞಾನಾತ್. ಅವ್ರಿಗೆ ಜ್ಞಾನ ಬಂದಿಲ್ಲ ಅನ್ನಾಗಿಲ್ಲ, ಬಂದ ಜ್ಞಾನ ತಿರೋಧಾರ ಹೊಂದುತ್ತೆ ಇಲ್ಲ. ಕೆಲವ್ರು ಜ್ಞಾನ ಬರೋದು ಕಷ್ಟ, ಅದು ಒಂದು ಸ್ಟೇಜು. ಬಂದ ಜ್ಞಾನ ಉಳಿಯೋದು ಕಷ್ಟ, ಅರ್ಜುನ ಮರ್ತ ಹೋಗಿಬಿಡುತ್ತೆ, ತಿರೋಧಾರ ಆಯ್ತು ಅರ್ಜುನನಿಗೆ. ವಾಯುದೇವರಿಗೆ ಎರಡೂ ಇಲ್ಲ, ಗೊತ್ತಾಯ್ತಿಲ್ಲ. ಆಲೋಚನೆ ಈಶ್ವರಾದನ್ಯತ್ರ ಆಲೋಚನೆ ಸರ್ವ ವಿಷಯ ಮೃಗಯೋಗಿ ಜ್ಞಾನ ಮಾತ್ರದಿಂದ ಅವರನ್ನು ಅಮೃತ ಅಂತ ಕರೀತಾರೆ. ವ್ಯಕ್ತಿ ಇದ್ದರೂ ಕೂಡ ಬರೋ ಬಂದರೆ ಮೃತ ಇದ್ದ ಕೋಪ ಸ್ಟೇಜಲ್ಲಿ ಇರ್ತಾರೆ. ಯಾರು ಮಾತಾಡ್ಸೋಕ್ಕೆ ಮಾತಾಡಿಸ್ಬೇಡಿ, ಕೋಪ ಸ್ಟೇಜಲ್ಲಿ ಅಂತ ಹೇಳಿದ್ರೆ ವಾಯುದೇವರಿಗೆ ಆ ಸ್ಟೇಜೇ ಇಲ್ಲ. ಯಾವಾಗಲೂ ಏನಾಗಿದೆ ಅಮೃತರು ಅದು ಅಂದರೆ ಅಂದು ಕೂಡ ತಿರೋಧಾರ ಹೊಂದದೇ ಇರತಕ್ಕಂಥ ಜ್ಞಾನ ಹೊಂದಿದವರು ಅಂತ ಅರ್ಥ. ಅದನ್ನು ಹೇಳ್ತಾರೆ ಅತಿರೋಹಿತ ವಿಜ್ಞಾನ ಬಂದಿದೆ. ಅತಿರೋಹಿತ ವಿಫಲ ನಿಜತನವದರಣ ರಾಣಿ, ಅತಿರೋಹಿತ ವಿಫಲ ವಿಜ್ಞಾನಿ. ರುಜುಗಳೆಲ್ಲ ಅತಿರೋಹಿತ ವಿಫಲ ವಿಜ್ಞಾನಿಗಳೇ. ಅವರು ಪುರುಷರು ಸ್ತ್ರೀಯರು, ಸ್ತ್ರೀ ರುಜುಗಳು ಹಾಗೆ ಇರೋದ್ರಿಂದ ಇಲ್ಲಿ ಪದ ಉಪಯೋಗಿಸಿರುವ ಜಗನ್ನಾಥದಾಸರು. ಅತಿರೋಹಿತ ವಿಜ್ಞಾನಾತ್ ವಾಯು ಅಪಿ ಅಮೃತ ಸ್ಮೃತ. ಮುಖ್ಯಾಮೃತ ಯಾರು ಅಂದರೆ ಸ್ವಯಂ ರಾಮ. ಇಂದು ದೊಡ್ಡ ಅಮೃತ ಆದರೆ ರಾಮನೇ. ಏಕೆ ಈ ಅಮೃತ ಅಮೃತನಾಗಲಿಕ್ಕೆ ಆ ಅಮೃತ ಕಾರಣ ಆದ್ದರಿಂದ ಪರಾಮೃತ ಅಂತ ಹೆಸರು. ಅದನ್ನು ಇಟ್ಕೊಂಡೆ ಆಚಾರ್ಯರು ಮುಖ್ಯಾಮೃತ ಸ್ವಯಂ ರಾಮ, ಮುಖ್ಯಾಮೃತ ಸ್ವಯಂ ರಾಮ, ಹನುಮಂತ ಅನಂತರ ಅಮೃತ. ಅದಕ್ಕೆ ಸಜ್ಜೀವರ ತರಲಿಕ್ಕೆ ಸಾಧ್ಯ ಆಯಿತು. ದ್ವಾದ ಸ್ತೋತ್ರ ಅರ್ಥ ಆಗುತ್ತೆ. ಕರತರ ನಿಶಿಚರ ದಹರ ಪರಾಮೃತ ರಘುವರ ಬಾರದ ಭವಭವ ಶರಣಂ. ಪರಾಮೃತ ಅಂದರು ಒಂದೇ, ಮುಖ್ಯಾಮೃತ ಅಂದರು ಒಂದೇ. ವಾಯುದೇವರ ಅಮೃತ, ಪರಮಾತ್ಮ ಪರಾಮೃತ. ವಿದ್ಯಾ ಪರವಿದ್ಯ ಇದ್ದ ಹಾಗೆ ವಾಯುದೇವರು ಇನ್ನೂ ಮೇಲಿದ್ದ ವಾಯುದೇವರ ಮೇಲೆ ದೇವರಿದ್ದಾರೆ. ಪರಮಾತ್ಮ ಸನಾತನ ಇತಿ ರಾಮಸಂಹಿತಾಯಾಮ್. ಈಗ ರಾಮಸಂಹಿತ ಅನ್ನೋ ಗ್ರಂಥದಲ್ಲಿ ವಾಯುದೇವರ ಅಮೃತ ಅಂತ ಕರೆದು ಜೀವೋತ್ತಮರು ಅಂತ ಹೇಳಿದರು. ಅವರಿಗಿಂತ ಅಮೃತ ನಾರಾಯಣ ಅಂತ ಕರೆದು ಸರ್ವೋತ್ತಮ ಅಂತ ಕರೆದು. ಆದ್ದರಿಂದ ವಾಯು ಅನಿಲ ಅಮೃತಂ ಅಥೇದಂ ಭಸ್ಮಾಂತಂ ಶರೀರಂ. ವಾಯು ಅನಿಲಂ ಅಮೃತಂ ಇತ್ಯೇತದ್ ವಾಕ್ಯಂ ಮನುಷ್ಯತೋ ವಾಯು ಪ್ರಾಣೋ ಅಧ್ಯಾತ್ಮ ಪರಿಚ್ಛೇದಂ ಹಿತ್ವಾ ಅಧಿದೈವ ಆತ್ಮಾರಂಭದಿಲಮೃತಂ ಪ್ರಪದ್ಯತಾಂ. ಅತ್ಯ ಅಥ ಇದಂ ಶರೀರವಗ್ನೌ ಹುತಂ ಭಸ್ಮಾಂತಂ ಭೂಯಾತಿಥಿ ಕೇಚಿತ್ ವ್ಯಾಚಕ್ಷತೆ ತದಸತ್. ಇದಕ್ಕೆ ಅರ್ಥ ಬರೀತಾರೆ, ಅದು ತಪ್ಪರ್ಥ ಬರೀತಾರೆ ಅಂತ ಹೇಳಿ ಮಧ್ಯೆ ಮಧ್ಯೆ ಖಂಡನೆ ಮಾಡ್ತಾ ಹೋಗ್ತಾರೆ. ವರಿಷ್ಯತೋ ವಾಯು, ಸಾಯ್ತಾ ಇದ್ದಾರೆ ವ್ಯಕ್ತಿ, ಅವಾಗ ಏನಾಗುತ್ತೆ? ವಾಯು ಪ್ರಾಣ ಅಧ್ಯಾತ್ಮ ಪರಿಚ್ಛೇದಂ ಹಿತ್ವಾ. ಆಗ ಪ್ರಾಣದೇವರು ಅಧ್ಯಾತ್ಮ ಒಳಗಿನ ರೂಪವನ್ನು ತೆಗೆದುಹಾಕಿಬಿಟ್ಟು ಅಧಿದೈವಂ ಆತ್ಮಾರಂಭದಿದಮೃತಂ ಪ್ರಪದ್ಯತಾ. ತಮ್ಮ ಅಧಿದೈವ ರೂಪ ಅಂತಿದೆ, ಅಲ್ಲಿಗೆ ಹೋಗಿಬಿಡಲಿ ಅಂತ ಪ್ರಾರ್ಥನೆ ಮಾಡಲಿಕ್ಕೆ ಹೊರಟಿದ್ದಾರೆ. ಅರ್ಥ ಹೇಳಬಾರದು ಅಂತ ಹೇಳಿ, ಅರ್ಥ ಸರಿಯಲ್ಲ. ಅಥ ಇದಂ ಶರೀರ ಭಗ್ನೌಹುತಂ ಭಸ್ಮಾಂತಂ ಭೂಯ, ವಾಯುದೇವರೇ ಬೇಗ ದೇಹ ಬಿಟ್ಟು ಹೋಗಿಬಿಡಿ, ಶರೀರ ಭಸ್ಮ ಆಗ್ತಾ ಇದೆ ಅಂತ ಅರ್ಥ ಮಾಡೋಕ್ಕೆ ಹೋಗ್ತಾರೆ. ಮಾಡಬಾರ್ದು ಅರ್ಥನ. ಯಾತಕ್ಕೆ? ತದ ಸತ್ ಅವಶ್ಯಂ ಭಾವಿನ್ಯರ್ಥೆ ಪ್ರಾರ್ಥನಾ ಅನುಪಯೋಗ. ಯಾವುದು ಹಾಗೇ ಆಗುತ್ತೋ ಅದು ಪ್ರಾರ್ಥನೆ ಮಾಡೋ ಕಾರಣ ಇಲ್ಲ. ಗೊತ್ತಾಯ್ತಾ? ಆ ಪ್ರಾರ್ಥನೆ ಅಪ್ರಸಕ್ತ ಪ್ರಾರ್ಥನೆ. ಇಲ್ಲಿ ಬೇಕಾದ ಪ್ರಾರ್ಥನೆ ಈ ರೀತಿ ಪ್ರಾರ್ಥನೆ ಮಾಡಬೇಕು. ಪ್ರಕರಣಾದಪಿ ಉಪಪತ್ತೇರ್ ಬಲಿಯಸ್ತ್ವಾತ್. ಪ್ರಕರಣ ಒಂದು, ಉಪಪತ್ತಿ ಒಂದು. ಪ್ರಕರಣ ಉಪಪತ್ತಿಗಳಲ್ಲಿ ಉಪಪತ್ತಿ ದೊಡ್ಡದು. ಇಲ್ಲಿ ಉಪಪತ್ತಿ ನಿಮ್ಮದಕ್ಕಿಲ್ಲ, ನಮ್ಮದಕ್ಕಿದೆ. ಅದಕ್ಕೆ ಇದು ಅರ್ಥ. ಪ್ರಕರಣ ಶ್ರುತಿ ಲಿಂಗ ವಾಕ್ಯ ಪ್ರಕರಣ ಬುದ್ಧಿ ಬರೇ ಉಪಪತ್ತಿ ಬರೋದ್ರಿಂದ ಉಪಕ್ರಮ ಸಂಹಾರ ಅವು ಬುದ್ಧಿ ಬರೋದ್ರಿಂದ ಪ್ರಕರಣಕ್ಕಿಂತ ಇದು ಪ್ರಕರಣ ಅಂದರೆ ಕಾಂಟೆಕ್ಸ್ಟ್. ಪ್ರಕರಣಕ್ಕಿಂತ ಯಾವ್ದು ದೊಡ್ಡದು ಯುಕ್ತಿ ದೊಡ್ಡದಾದ್ರಿಂದ ಅರ್ಥ ಮಾಡಬೇಕು. ಅಥೋ ಲಿಂಗ ವ್ಯತ್ಯಯೇನ ವಿಭಕ್ತಿ ವ್ಯತ್ಯಯೇನ ವಾ ಸಮಾನಾಧಿಕರಣಾನ್ಯತಾನಿ ಪದಾನಿ ವಾಯು ಅಲಿಲಂ ಅಮೃತಂ ಅಂತ ಪದ ಇದೆ. ವಾಯು ಅನ್ನೋದು ಪುಲ್ಲಿಂಗ, ಅಲಿಲಂ ಅಮೃತಂ ಅನ್ನೋದು ಬೇರೆ ಅರ್ಥ ಆಯಿತು. ಯಾಕೆ ಹೀಗಾಯಿತು ಅಂತ ಕೇಳಿದರೆ ಅದಕ್ಕೆ ಹೇಳ್ತಾರೆ ಲಿಂಗ ವ್ಯತ್ಯಯ ವಿಭಕ್ತಿ ವ್ಯತ್ಯಯ ಅಂತ ಹೆಸರು. ಅದಕ್ಕೆ ಲಿಂಗ ವ್ಯತ್ಯಯ ವಿಭಕ್ತಿ ವ್ಯತ್ಯಯ. ಒಂದೇ ವಸ್ತುವನ್ನು ಎರಡು ಲಿಂಗದಲ್ಲಿ ಹೇಳಿದ್ರೆ ವಿಭಕ್ತಿ ವ್ಯತ್ಯಯ, ಒಂದೇ ವಿಭಕ್ತಿ ಇನ್ನೊಂದು ವಿಭಕ್ತಿಯಲ್ಲಿ ಹೇಳಿದರೆ ವಿಭಕ್ತಿ ವ್ಯತ್ಯಯ. ಆ ರೀತಿ ಮಾಡೋಕ್ಕೆ ಬರುತ್ತೆ ಅಂತ ಹೇಳಿದರು. ಹೇಳಲಿಲ್ಲ ಬ್ರಾಹ್ಮಣೋಶ್ಯ ಮುಖವಾಸಿ ಇತ್ತ ಅಂತ ಹೇಳಿಬಿಟ್ಟು. ಹಾಗಲ್ಲ ಅರ್ಥ. ಅದಕ್ಕೆ ಬ್ರಾಹ್ಮಣೋಶ್ಯ ಮುಖವಾಸಿ ಇತ್ತಂದ್ರೇನು? ಅಶ್ಯ ಮುಖಾತ್ ಬ್ರಾಹ್ಮಣ ಆಸಿ ಇತ್ತಂತಿರೋದು. ವಿಭಕ್ತಿ ವ್ಯತ್ಯಯ ಮಾಡ್ಕೊಂಡು ಹೇಳಬೇಕಲ್ಲಿ. ಅದೇ ರೀತಿ ಇಲ್ಲಿ ಲಿಂಗ ವ್ಯತ್ಯಯ, ವಾಯು ಲಿಂಗ ಬೇರೆ, ಅದಿಲ್ಲ ಲಿಂಗ ಬೇರೆ. ಆದರೆ ಲಿಂಗ ವ್ಯತ್ಯಯ ಇವೆಲ್ಲ ಕೂಡ ಯಾವ ರೀತಿ ಕೊಡುತ್ತೆ ಅಂದರೆ ದೋಷ ಇಲ್ಲ ಅಂತ ಹೇಳಿದರು. ಸಭಾ ಉಪಪತ್ತಿ ಅದಕ್ಕೆ ಬಲಿ ಪ್ರಕರಣ ಏನಾಗುತ್ತೆ ಈಗ? ಅಲ್ಲ, ಪ್ರಕರಣ ಬದೆ ಹೇಳ್ತೇನೆ. ಪ್ರಕರಣ ಬದೇನೀಗ ಕಾಂಟೆಕ್ಸ್ಟ್ ಅಷ್ಟೇ. ಬಟ್ ಕಾಂಟೆಕ್ಸ್ಟು ದೊಡ್ಡದೇ ಏನು ಸಂಶಯ ಇಲ್ಲೇ ಇಲ್ಲ. ಉಪಪತ್ತಿ ವಿರುದ್ಧ ಬಂದ ಕಾಂಟೆಕ್ಸ್ಟ್ ಹೊರಟೋಯ್ತು. ಉಪಪತ್ತಿ ಎಂಬ ದೊಡ್ಡದಾದ್ದರಿಂದಾಗಿನೇ ಏನು ಮಾಡಬೇಕಾಗ? ಸಂದರ್ಭಕ್ಕೆ ಅನುಗುಣವಾಗಿದ್ದರೆ ಇಟ್ಕೋಬೇಡ. ಸಂದರ್ಭ ಉಪಪತ್ತಿ ವಿರೋಧ ಬರೋದಾದರೆ ಉಪಪತ್ತಿನೇ ಫೈನಲ್ ಮಾಡಬೇಕು ಅಂತ ಹೇಳಿದ್ರು. ಜೀವ ಉಪಪತ್ತಿ ಅಂದರೆ ಅನುಮಾನನೇ ಅಲ್ಲ, ಆ ಅನುಮಾನ ಅಲ್ಲ ಇದು. ಉಪಪತ್ತಿಯಲ್ಲಿ ಎರಡು ವಿಧ. ಒಂದು ಶಾಸ್ತ್ರಮೂಲವಾದ, ಎಲ್ಲೆಲ್ಲಿ ನಾವು ಶಾಸ್ತ್ರಾರ್ಥ ಉಪಪತ್ತಿ ಅಂತ ಕರಿತೇವೆ, ಇನ್ನೊಂದು ವಾಕ್ಯ ಬೇಸ್ ಮಾಡಿಕೊಂಡಿರೋ ಇದಕ್ಕೆ ಉಪಪತ್ತಿ ಅಂತ ಕರೆಯೋದು. ಈ ಲೋಕದ ಉಪಪತ್ತಿ ಅಲ್ಲ, ಪ್ರತ್ಯಕ್ಷ ಆಗೋದು ಉಪಪತ್ತಿ ಅಲ್ಲ ಇದು. ಇಲ್ಲಿ ಅದು ಎಲ್ಲಿ ಹೊರಟಿದ್ದೆ? ನಾವೀಗ ವೇದಾರ್ಥ ಮಾಡೋಕೆ ಹೊರಟಿದ್ದೇವೆ. ಈಗ ಶ್ರುತಿ ಲಿಂಗ ವಾಕ್ಯ ಪ್ರಕರಣ ಸಮಾಖ್ಯ ಅಂತ ಕರಿತೇವಲ್ಲ, ಅದರಲ್ಲಿ ಯಾವ್ದು ದೊಡ್ಡದು ಅಂತ ಪ್ರಶ್ನೆ ಮಾಡಿದರೆ ಈ ಅರ್ಥ ಹೇಳಬೇಕಾಗ. ಈ ಲಿಂಗ ಅಂದರೆ ಆಗಮಮೂಲವಾದ ಯುಕ್ತಿ ಅಂತ ಅರ್ಥ. ಶಾಸ್ತ್ರದಲ್ಲಿ ಉಪಪತ್ತಿ ಅಂತ ಕರೆ ಆ ಅರ್ಥ. ಬರೀ ಲೋಕದಲ್ಲಿ ಕರೆದಾಗ ಈ ಅರ್ಥ. ಶಾಸ್ತ್ರದ ಉಪಪತ್ತಿ ಅದು. ಶ್ರುತಿ ಎಂಬುದು ಎಲ್ಲಿ ಬಂತವೆಲ್ಲ ಏನವು? ಶ್ರುತ್ಯರ್ಥ ನಿರ್ಣಾಯಕ ತಾತ್ಪರ್ಯ ಲಿಂಗಗಳು, ಕನೆಕ್ಟೆಡ್ ವಿತ್ ಇಂಟರ್ಪ್ರಿಟೇಷನ್ ಆಫ್ ಶ್ರುತಿ. ಆದ್ದರಿಂದ ಬರೀ ಉಪಪತ್ತಿ ಮಾಡಬಾರ್ದು. ಸೊ ಬರೀ ಪ್ರಕರಣಕ್ಕಿಂತ ಶ್ರುತಿಪೂರ್ವವಾದ ಉಪಪತ್ತಿ ದೊಡ್ಡದು ಅಂತ ಅರ್ಥ. ಗೊತ್ತಾಯ್ತಾ? ಆ ಸಮಸ್ಯೆ ಇಲ್ಲ. ಉಪಪತ್ತೇ ಬಲಿಯಸ್ತ್ವಾತ್ ಅಥವಾ ಲಿಂಗ ವ್ಯತ್ಯಯೇರ ವಿಭಕ್ತಿ ವ್ಯತ್ಯಯೇರವ ಸಮಾನಾಧಿಕರಣೇ ಸಮಾನಾಧಿಕರಣಾನಿ ಏತಾನಿ ಪದಾನಿ ಇದನ್ನು ತರ್ಹಿ ಪ್ರಕೃತ ಅಸಂಗತಾನಿ ಸ್ಯು ವಾಯು ಅನಿಲಂಬಿತಿ ಪ್ರದುರುಕ್ತಿ ಶಾದಿತ್ಯತಾಹ. ಆಗ ಪ್ರಶ್ನೆ ಹಾಕ್ಕೊಂಡ. ಇವೆಲ್ಲ ಇರಲೆವೆಂಟ್ ಆಗಲಿಲ್ವಾ? ಈಗ ದೇವ್ರ ವಿಷಯ ಹೇಳಕ್ಕೆ ಹೊರಟುಬಿಟ್ಟು ವಾಯುದೇವ್ರ ಬಗ್ಗೆ ಯಾಕೆ ತರಬೇಕಾಗಿತ್ತು? ಇವು ಸುಮ್ಮನೆ ಅಸಂಗತವಾಗಲಿಲ್ವ ಅಂತ ಪ್ರಶ್ನೆ ಬಂತು. ವಾಯು ಅನಿಲಂಬಿತಿ ಪ್ರದುರುಕ್ತಿ ಅಥವಾ ಪುದುರುಕ್ತಿ ಆಗಲಿ, ಇಲ್ಲ ಅಸಂಗತ ಆಗಲಿ ಪುದುರುಕ್ತಿ ಆಗಲಿ, ಈ ಅಸಂಗತಿ ಅಂದ್ರೇನು? ದೇವ್ರ ಮಹಿಮೆ ಹೇಳ್ತಾ ಹೊರಟು ವಾಯುದೇವ್ರ ಮಹಿಮೆ ಹೇಳಿದರೆ ಅಸಂಗತಿ. ರಾಯರ ಬಗ್ಗೆ ಮಾತಾಡಿದ್ರೆ ಟೀಕಾರ ಬಗ್ಗೆ ಮಾತಾಡಿಬಿಟ್ಟ, ಅಸಂಗತಿ ಆಯಿತು. ಆಮೇಲೆ ಹೋಗಲಿ, ವಾಯು ಅನಿಲಂಬ ವಾಯುನೋ ಅನಿಲ ಅನಿಲನೋ ವಾಯು ಪುನರುಕ್ತಿ. ಗೊತ್ತಾಯ್ತಾ? ಮೊದಲನೇದು ಅಸಂಗತಿ, ಆಮೇಲೆ ಪುನರುಕ್ತಿ, ಎರಡು ದೋಷ ಬಂತಲ್ಲ ಅಂತ ಪ್ರಶ್ನೆ. ಇತ್ಯತಃ ಯಸ್ಮಿನ್ನಿತಿ ಅಲ್ಲ, ಕಾರಣ ಇದೆ. ಅಸಂಗತಿ ಅಲ್ಲ ಇದು. ಏನು ಸಂಗತಿ ಅಂದರೆ, ಯಸ್ಮಿನ್ ವಾಯು ಅಯಂ ಪರಮೇಶ್ವರ ಸೋಪಿ ವಾಯುರಪಿ ಅಮೃತ ಕಿಬು ಪರೋಮೃತ ಇತಿ ವಕ್ತವ್ಯಮಿತಿ ಶೇಷ. ವಾಯುದೇವರ ಅಮೃತ ಅಂತ ಹೇಳಿದ್ದು ಅಸಂಗತಿ ಯಾತಕ್ಕಾಗಲಿಲ್ಲ ಅಂದರೆ ವಾಯುದೇವರ ಅಮೃತ ಅರ್ಥ ಆಯಿತು. ಓ, ಹಾಗಿದ್ರೆ ವಾಯುವಂತರ್ಗತ ಪರಮಾತ್ಮ ಪರಾಮೃತನಾಗಲಿಲ್ಲ, ಅದಕ್ಕೆ ಲಿಂಕ್ ಮಾಡಿದ್ರಿಂದ ಏನಾಗಲಿಲ್ಲ? ರಾಯರ ಬಗ್ಗೆ ಮಾತಾಡ್ಬೇಕಾದ್ರೆ ಬಗ್ಗೆ ಶುರು ಮಾಡಿಬಿಟ್ಟೆ. ಯಾಕೆಂತ ಕೇಳಿದರೆ ಅವ್ರಿಗಂತ ಟಿಪ್ಪಣಿ ಬರೆದಿದ್ದಾರಾದ್ರಿಂದ ಅಂತ ಹೇಳಿದಾಗ ಏನಾಯ್ತಾಗ ಲಿಂಕ್ ಸಿಕ್ತು. ಅದು ಬಿಡದೆ ಏನಾಗ್ತಿತ್ತಾಗ ಇರಲ್ವೆಂಟ್ ಆಗಿಬಿಡ್ತಾ ಇತ್ತು. ರಾಯರ್ ಟೀಕಾರ ರಿಲೆಂಟ್ ಆಗಲಕ್ಕೆ ಕಾರಣ ಇವರು ಟಿಪ್ಪಣಿಕಾರರಾದ್ರಿಂದ ಟೀಕಾರ ಪರಿಚಯ ಮಾಡಿಕೊಡೋದು ಸಂಗತ ಆಯಿತು. ಗೊತ್ತಾಯ್ತಾ? ಅದು ಬಿಟ್ಬಿಟ್ರೆ ಅಸಂಗತ ಆಗ್ತಾಯಿತ್ತು. ಅದು ಬಿಟ್ಟುಬಿಟ್ರೆ ಅಸಂಗತ ಆಗೋದು, ಹೇಳಿದ್ದೆ ಸಂಗತ. ಅದಕ್ಕಾಗಿ ವಾಯುದೇವರು ಮಹಿಮೆಯನ್ನು ಹೇಳೋದ ಹೊರಟು ಅಂತ ವಾಯುದೇವರೇ ಅಮೃತರಾಗಿರ್ಬೇಕಾದ್ರೆ ಅವರ ಅಂತರ್ಗತನಾದ ಪರಮಾತ್ಮ ಪರಮಾಮೃತ ಅಂತ ಒತ್ತುಕೊಡೋದಕ್ಕೆ ಸುಲಭ ಅಂತ ಆ ಮಾತು ಹೇಳಿದ್ದಾರೆ. ನಾನು ಯಸ್ಮಿನ್ ವಾಯು ಅಯಂ ಪರಮೇಶ್ವರ ಸ್ಥಿತ ಅಂತ ಅರ್ಥ. ಸೋಪಿ ವಾಯುರಪಿ ಅಮೃತ ಕಿಬು ಪರೋಮೃತ ಇತಿ ವಕ್ತವ್ಯಮಿತಿ ಶೇಷ. ನಾನು ಅಸ್ಮಿನ್ ವಾಕ್ಯೆ ವಾಯು ಅಮೃತಂ ಇತ್ಯೇವ ಉಚ್ಯತೆ. ಈ ವಾಕ್ಯದಲ್ಲಿ ವಾಯು ಅಮೃತ ಅಂತ ಹೇಳಿದ್ದಾರೆ. ನತು ನತು ಯಸ್ಮಿನ್ ವಾಯುವಯಂ ಪರಮೇಶ್ವರ ಸ್ಥಿತಿ ಇದೆ ತತ್ಕುತಃ ಕೈಮುತ್ಯಂ ಲಭ್ಯತೆ. ನೀವೇನು ಹೇಳಿದಿರಿ, ವಾಯುದೇವರೊಳಗೆ ಪರಮಾತ್ಮ ಇದ್ದಾನೆ, ವಾಯುದೇವರ ಅಮೃತ, ಒಳಗಿರೋ ಪರಮಾತ್ಮ ಪರಾಮೃತ ಅಂತ ಹೇಳಿದ್ರಲ್ಲ, ಅಲ್ಲಿ ಅಲ್ಲಿದ ಶಬ್ದಕ್ಕೆ ಅರ್ಥ ಎಲ್ಲಿ ಬರುತ್ತೆ ಅಂತ ಕೇಳಿದ್ರೆ ಅರ್ಥ ಇಲ್ಲೇ ಇಲ್ಲ ಅದರೊಳಗೆ. ವಾಯು ಅನ್ನೋ ಪದ ಅದಿಲ್ಲ ಅನ್ನೋ ಪದ ಇದೆ. ವಾಯುದೇವರೊಳಗೆ ದೇವರಿದ್ದಾನೆ ಅಂತ ಅರ್ಥ ಎಲ್ಲಿ ಬಂತು ಅಂತ ಕೇಳಿದ್ರೆ ಆ ನಿಲಯನ ಅನ್ನೋ ಪದ ಹೇಳಿದ್ರು. ಆ ನಿಲಯನ ಅನಿಲ ಅಂದರೆ ವಾಯುದೇವರಲ್ಲಿ ನೆಲೆಸಿರುವವರು ಪರಮಾತ್ಮ ಅಂತ. ಆ ಅಂದರೆ ಪರಮಾತ್ಮ. ನಿಲಯನ ನಿಲಯ ನಿಲಯನ ನಿಲ ನಿಲಯನ ನಿಲಯ ಎಲ್ಲ ಬರೋದರಿಂದ ವಾಯುದೇವರೇ ಪರಮಾತ್ಮನೇ ನಿಲಯ. ನಿಲಯನೇ ಅಮೃತ, ಒಳಗಿರೋ ಪರಮಾಮೃತ. ಕೈಮುತ್ಯಂ ಲಭ್ಯತೆ ನಹಿ ವಾಯೋರಮೃತತ್ವ ಮಾತ್ರೇಣ ಈಶ್ವರಾಮೃತತ್ವ ಸಿದ್ಧಿ ರೀತಿ ಚೇತ್ ವೈಭವ. ಲೋಕದಲ್ಲಿ ಏನು ಮಾಡಿದ್ರೆ ವರಾಂಡಕ್ಕೇನೆ ಸಿಕ್ಕಾಪಟ್ಟಿ ಗ್ಯಾರೇಟ್ ಗಂಡು ಹಾಕ್ಸಿಬಿಟ್ಟಿದ್ರು, ಇನ್ನೂ ಹಾಕ್ಸಿದ್ರು. ಬರೀ ದೇವ್ರ ಮನೆ ಇನ್ನೇ ಆಗಿರ್ಬೋದು ಯೋಚನೆ ಮಾಡಿದ್ರೆ. ಯಾಕೆ ಇವೆಲ್ಲ ಹೀಗಿದ್ದಾಗ ಪ್ರಾಮ್ ಮಿನಿಸ್ಟರ್ ಅದು ಯಾವುದಕ್ಕೆ, ಅದು ಇನ್ನೂ ಜೋರ ಆಗಿರ್ಬೇಕು ಅಂದ್ಕೊಂಡೆ. ಇವ್ರು ದೇವ್ರ ಬೆಳೆ ಇರೋದಿಲ್ಲ, ಆ ವಿಚಾರ ಬೇರೆ ಇಲ್ಲ. ದೇವ್ರ ಬೆಳೆ ಮರಗಳೇ ಇರ್ತವೆ. ಆದರೆ ದೇವ್ರ ಬೆಳೆ ಇದ್ರೆ ಮಾತ್ರ ಹೇಗಿರ್ಬೇಕದು, ಇದಕ್ಕಿಂತ ಚೆನ್ನಾಗಿರ್ಬೇಕು. ಅದಕ್ಕೆ ಅದು ಇನ್ನೂ ಮುಖ್ಯವಾದ. ವಾಯುದೇವರು ಹೇಗಿದ್ದಾಗ ದೇವರು ಹೇಗಿರಬೇಕು, ಕೈ ಮುತ್ತೆ ಸರಿಗೆ ಹೋಯಿತು ಅಂತ ಹೇಳಿದ. ನಹಿ ವಾಯೋರ ಅಮೃತತ್ವ ಮಾತ್ರ ನಹಿ ನತು ಯಸ್ಮಿನ್ ವಾಯೋ ಅಯಂ ಪರಮೇಶ್ವರ ಸ್ಥಿತಿ ಇತಿ ತತ್ಕುತಃ ಕೈಮುತ್ಯಂ ಲಭ್ಯತೆ. ನಹಿ ವಾಯೋರ ಅಮೃತತ್ವ ಮಾತ್ರೇಣ ಈಶ್ವರಾಮೃತತ್ವ ಸಿದ್ಧಿ ರೀತಿ ಚೇತ್ ಮೈವಂ ಅಸ್ಯ ಅರ್ಥಸ್ಯ ಅನಿಲ ಪದೇನ ಮುಕ್ತತ್ವ. ಅನಿಲ ಅನ್ನೋ ಪದದಲ್ಲಿ ವಾಯುದೇವರ ಒಳಗಿರೋ ಪರಮಾತ್ಮ ಎಂಬ ಅರ್ಥ ಬಂದಿದೆ. ಹೇಗೆ ಬಂತು, ತತ್ ಕಥಂ ಇತ್ಯತಃ ತಾತ್ಪರ್ಯತೋ ವ್ಯಾಖ್ಯಾತಂ ತದಿದಾನೀಂ ನಿರ್ವಕ್ತಿ ಅಹಾ ಬ್ರಹ್ಮೈವೇತಿ. ಮೊದಲೇನು ಮಾಡಿದರು, ತಾತ್ಪರ್ಯತ ಹೇಳಿದರು, ಈಗ ನಿರ್ವಚನ ಹೇಳ್ತಾರೆ. ನಿರ್ವಚನ ಅಂದ್ರೇನು, ಪದವನ್ನು ಸ್ಪ್ಲಿಟ್ ಮಾಡಿ ತೋರಿಸ್ತಾರೆ, ಅರ್ಥ ಬಂದಿದೆ ನೋಡಿ ಅಂತ ಹೇಳ್ತಾರೆ ಅಂತ ಅರ್ಥ. ತಾತ್ಪರ್ಯತ ಹೇಳೋದು ಬೇರೆ, ಕೃಷ್ಣ ಅಂದರೆ ನಾರಾಯಣ ಮುಗಿದೋಯ್ತು. ಆ ಕೃಷ್ಣ ನಾರಾಯಣ ಹೇಗಾಗ್ತದೆ ಅಂತೇಳಿ ಕೃಷ್ಣ ಬಿಡಿಸಿ ತೋರಿಸ್ದಾಗ ಏನಾಯ್ತದ, ನಿರ್ವಚನ ಮಾಡಿ ಹೇಳೋದಕ್ಕ. ಸಾಮಾನ್ಯ ಹೇಳೋದು ಬೇರೆ, ನಿರ್ವಚನ ಮಾಡಿ ಹೇಳೋದು ಬೇರೆ, ಅದು ಸರಿ ಹೋಯ್ತು. ನಿಲಂ ನಿಲಯನಂ ಆಶ್ರಯ ಅಂತ ಅರ್ಥ. ನಿಲಂ ನಿಲಯನಂ ಆಶ್ರಯ ಯಥಾಶ್ರುತಸ್ಯ ಅನುವಾದೋ ಕಥ ಅಯಂ ಇತ್ಯತೋ ಅನಿಲಮಿತ್ಯುಕ್ತಂ. ಯಥಾಶ್ರುತವಾದದ್ರೆ ಅನುವಾದ ಆದ್ದರಿಂದ ಆ ನಿಲಯನ ಅನಿಲ ಅಂತಾಯಿತು. ಅನೇನ ಪುನರುಕ್ತಿರಿಪಿ ಪರಿಹೃತ ಭವತಿ. ಆಗ ವಾಯು ಅನಿಲ ಅಂತ ಪುನರುಕ್ತಿ ಆಗಲೇ ಇಲ್ಲ, ಬೇರೆ ಅರ್ಥವಾದ ಪುನರುಕ್ತಿ ಹೇಗಾಗತ್ತೆ. ನಾನು ಯಸ್ಮಿನ್ ನಯಂ ಸ್ಥಿತ ಇತ್ಯನೇನ ವಾಯು ಈಶ್ವರ ಆಶ್ರಯ ಇತ್ಯುಕ್ತಂ. ಆ ಒಂದು ಪ್ರಶ್ನೆ ಬಂತು ವಾಯುದೇವರಿಗೆ, ವಾಯುದೇವರು ಈಶ್ವರನ ಆಶ್ರಯಿಸಿದ್ದಾರೆ ಅಂತಾಯಿತು. ಅದೇ ನಿರ್ವಚನೆಯೇ ಈಶ್ವರು ವಾಯುರಾಶ್ರಯ ಇತಿ ಲಕ್ಷ್ಯತೆ. ಇದರಿಂದ ಪರಮಾತ್ಮ ವಾಯುದೇವರಿಗೆ ಆಶ್ರಯ ಅಂತಾಯಿತು. ತತ್ಕಥಂ ಅನಿಲ ಪದಾರ್ಥೋಸೌ ಇತಿ ಚೇನ್ಮಯವು. ಅನಿಲ ಪದದ ಅರ್ಥ ಇದರಲ್ಲಿ ಹೇಗೆ ಬರುತ್ತೆ ಅಂತ ಕೇಳಿದರೆ, ಯಸ್ಮಿನ್ ನಯಂ ಸ್ಥಿತ ಇತ್ಯನೇನಾಪಿ ಯಸ್ಮಿನ್ ವಾಯು ಅಯಂ ಪರಮೇಶ್ವರೋ ನಿಯಾಮಕತ್ವೇನ ಸ್ಥಿತ ಇತಿ ವಾಯುರೀಶ್ವರಾಶ್ರಿತತ್ವ ಶೈವ ಕಥಿತತ್ವಾತ್. ಒಳಗಿದ್ದಾನೆ ಅನ್ನೋ ಶಬ್ದಕ್ಕೆ ಅವ್ರು ಏನು ತಿಳ್ಕೊಂಡು, ಬರೀ ಒಳಗಿದ್ದಾರೆ ಅಂತಾಯಿತು, ದೊಡ್ಡವನ್ನ ಯಾಕೆ ಆಗಬೇಕು ಅಂತ ಕೇಳಿದ. ಒಳಗಿದ್ದ ಕೂತ ಕಾರಲ್ಲಿ ವ್ಯಕ್ತಿ ಕೂತಾಗ ಕಾರಿಗೆ ದೊಡ್ಡವನಾಗ್ತಾನೆ ಅವನು ಅಂತ ಕೇಳಿದರೆ, ಮಿಷನ್ ದೃಷ್ಟಿಯಿಂದ ದೊಡ್ಡವನಲ್ಲ, ಅವ್ರ ಓನರ್ಶಿಪ್ನಿಂದ ದೊಡ್ಡವನಾಗ್ತಾನೆ. ಪರಮಾತ್ಮನಲ್ಲಿ ವಾಯುದೇವರು ಹೇಗೆ, ವಾಯುದೇವರು ಪರಮಾತ್ಮ ಹೇಗಿದ್ದಾನೆ ಅಂತ ಕೇಳಿದರೆ, ಸುಮ್ಮನೆ ಒಳಗಿಲ್ಲ, ಹೇಗಿದ್ದಾನೆ, ಸ್ವಾಮಿಯಾಗಿ ಕೂತಿದ್ದಾನಾದ್ರಿಂದ ಅನಿಲ ಅನ್ನೋ ಪದ ಆ ಅರ್ಥ ಹೇಳ್ತಾ ಇದೆ. ಸುಮ್ಮನೆ ಒಳಗಿರೋದು ಬೇರೆ, ಇದು ನಾವು ಒಳಗೆ ಉದಾಹರಣೆ ದೇಹದೊಳಗೆ ನಾವಿದ್ದೇವೆ ಈಗ, ಆದರೆ ನಾವೇನಾಗಿಲ್ಲ, ದೇಹದ ನಿಯಾಮಕರಾಗಿ ನಾವಿಲ್ಲ ಈಗ. ಇಲ್ಲೋದ್ರೆ ನಮ್ಮ ಕಣ್ಣು ಕೈ ಕಾಲು ಕಿವಿ ಹೋಗೋ ಪ್ರಸಂಗನೇ ಬರ್ತಿರಲಿಲ್ಲ, ಅದು ಆಶ್ರಯಿಸ್ಕೊಂಡಿದ್ದೇವೆ ಅಷ್ಟೇ. ನಮ್ಮೊಳಗೆ ವಾಯುದೇವರಿದ್ದಾರೆ, ಅವರೊಳಗೆ ದೇವರಿದ್ದಾರೆ. ಹೇಗಿದ್ದಾರೆ ಅವರು, ನಾವು ದೇಹದಲ್ಲಿ ಹೇಗಿದ್ದೇವೋ ಹಾಗೆ ನಮ್ಮೊಳಗೆ ಅವರಿಲ್ಲ, ನಮ್ಮ ದೇಹದೊಳಗೆ ಡಿಪೆಂಡ್ ಆಗಿದ್ದೇವೆ ನಾವೀಗ. ನಾವು ದೇಹ ಕೈ ಇಲ್ಲ ಅಂದರೆ ಕೆಲಸ ಮಾಡೋಕ್ಕೆ ಬರೋದಿಲ್ಲ ನಮಗೆ, ಹಾಗಲ್ಲ. ವಾಯುದೇವರು ಆಗಿದ್ದಾರೆ, ಅಧಿಪತಿಗಳಾಗಿದ್ದಾರೆ, ಅವರ ಅಧಿಪತಿಯಾಗಿ ಪರಮಾತ್ಮ ಇದ್ದಾನೆ. ಆದ್ದರಿಂದಾಗಿಯೇ ಒಳಗಿರೋದು ಶಬ್ದಕ್ಕೆ ಎರಡು ಅರ್ಥ, ಸುಮ್ಮನೆ ಇರೋದು ಬೇರೆ, ಆಶ್ರಯಿಸ್ಕೊಂಡಿರೋದು ಬೇರೆ. ಮನೆಯೊಳಗೆ ನಾವಿದ್ದೇವೆ, ಮನೆ ಆಶ್ರಯಿಸ್ಕೊಂಡಿದ್ದೇವೆ ನಾವೀಗ. ಚಳಿ ಬಂತು, ಬಾಗಲಕ್ಕೊಂಬಿಟ್ಟ, ಅದೇನಾಯಿತು, ಅದರಿಂದ ನಮಗೆ ಸೆಕ್ಯೂರಿಟಿ ಸಿಕ್ತು, ಇಲ್ಲೋದ್ರೆ ಸಾಧ್ಯ ಇರಲಿಲ್ಲ. ಆದರೆ ಬೆಂಕಿ ಸ್ವತಃ ಬಿಸಿ ಇದೆ, ಬಾಗಲಕ್ಕೊಂಡು ಬಿಸಿ ಆಗಬೇಕಾಗಿಲ್ಲ. ಅದರಲ್ಲಿ ಒಳೆತರ ಹೇಗೆ ಬಂತೋ, ವಾಯುದೇವರು ನಮ್ಮೊಳಗಿರೋದು ಅಧಿಪತಿಗಳಾಗಿ, ವಾಯುದೇವರು ದೇವರಿರೋದು ಅಧಿಪತಿಗಳಾಗಿ, ಆದ್ದರಿಂದ ಅರ್ಥ ಬರುತ್ತೆ ಅಂತ ತೋರಿಸಿದ್ರು. ಅವನೇನು ಮಾಡ್ಕೊಂಡ, ಮೆಕ್ಯಾನಿಕಲ್ ಅರ್ಥ ಮಾಡ್ಕೊಂಡ, ಮೊದಲು ಅನಿಲ ಶಬ್ದಕ್ಕೆ ಅರ್ಥನೇ ತಿಳ್ಕೊಂಡಿದ್ದಿಲ್ಲ. ಆ ನಾಮಕ ಪರಮಾತ್ಮನ ಒಳಗೆ ಹೊಂದಿದವರು ಅಂತ ಅರ್ಥ ತಿಳ್ಕೊಂಡಿರಲಿಲ್ಲ. ಹೇಳಿದ ಮೇಲೆ ಏನು ಮಾಡಿದ, ಸುಮ್ಮನೆ ಇರಲಿ ಅಂತ ಹೇಳಿದ. ಸುಮ್ಮನೆನೂ ಇಲ್ಲ, ಹೇಗಿದ್ದಾನೆ, ಅಧಿಪತಿಯಾಗಿದ್ದಾನೆ ಅರ್ಥ ಹೇಳ್ತಾರೆ. ಪರಮೇಶ್ವರ ನಿಯಾಮಕತ್ವೇನ ಸ್ಥಿತ, ಅದು ಇಂಪಾರ್ಟೆಂಟ್. ನಿಯಮ ಆಫೀಸ್ನಲ್ಲಿ ಇಬ್ಬರು ಇದ್ದಾರೆ, ಉಳಿದವರೆಲ್ಲ ನಿಯಮ್ಯರಾಗಿದ್ದಾರೆ ಆಫೀಸ್ನೊಳಗೆ. ಆಫೀಸರ್ ಹೇಗಿದ್ದಾನೆ, ನಿಯಾಮಕನಾಗಿದ್ದಾನೆ. ಒಂದೇ ಆಫೀಸ್ನಲ್ಲಿ ಬಾಸು ಇದ್ದಾರೆ, ಸಬಾರ್ಡಿನೇಟ್ಸು ಇದ್ದಾರೆ. ಇವರಿರೋದು ನಿಯಾಮಕರಾಗಿ, ನಿಯಮ್ಯರಾಗಿ, ಅವನಿರೋದು ನಿಯಾಮಕನಾಗಿ. ಒಂದೇ ದೇಹದೊಳಗೆ ತತ್ವಾಭಿಮಾನಿ ದೇವತೆಗಳು ಇದ್ದಾರೆ, ನಾವು ಇದ್ದೇವೆ. ಅವ್ರು ನಿಯಾಮಕರಾಗಿದ್ದಾರೆ, ನಾವು ನಿಯಮ್ಯರಾಗಿದ್ದೇವೆ. ಅವರು ಮತ್ತೆ ನಿಯಮನಾಗ್ತಾರೆ, ವಾಯುದೇವ ನಿಯಾಮಕರಾಗ್ತಾರೆ. ಅವ್ರ ನಿಯಮ ಆಗ್ತಾರೆ, ಪರಮಾತ್ಮ ನಿಯಮ ಆಗ್ತಾರೆ. ಮತ್ತೆ ಒಳಗೆ ಹೋಗ್ತಾ ಹೋಗ್ತಾ ಏನಾಗುತ್ತೆ, ಈಗ ನಿಯಾಮಕದ್ದು ಜಾಸ್ತಿ ಆಗಿಬಿಡುತ್ತೆ. ಚೇತ್ ಭೈವಂ ಅಥವಾ ಯಸ್ಮಿನ್ ಪರಮೇಶ್ವರಿಯ ವಾಯು ಸ್ಥಿತ ಯದಧೀರೋ ವರ್ತತೆ ಇತಿ ಯಾವ. ಸೊ ಎರಡು ರೀತಿಯಲ್ಲೂ ಅರ್ಥ ಸರಿಯಾಗುತ್ತೆ ಅಂತ ಹೇಳಿದರು. ಸ ವಾಯುರಪಿ ಯದಾ ಅಮೃತ ತದಾ ಕಿಂ ವಕ್ತವ್ಯಂ ಸ ಪರೋ ಅಮೃತ ಇತಿ ವ್ಯಾಖ್ಯೇಯ. ಆದ್ದರಿಂದ ಒಳಗಿರ್ತಕ್ಕಂಥ ಪರಮಾತ್ಮ ಅಮೃತ ಅಂತ ಮತ್ತೆ ಹೇಳಬೇಕಾ? ಸ್ಪಷ್ಟ ಅಂತ ಅರ್ಥ. ತತಶ್ಚ ಇದಮುಕ್ತಂ ಭವತಿ. ಒಟ್ಟು ಮಂತ್ರಾರ್ಥ ಏನಾಯಿತು ಅಂದರೆ, ಸೋಹವಸ್ಮಿ ಇತಿ ಜೀವಾಂತರ್ಗತಸ್ಯ ಪರಮೇಶ್ವರಸ್ಯ ನಿತ್ಯ ಅಸ್ತಿತ್ವಂ ಕಲ್ಯಾಣತವ ರೂಪತ್ವಾಚ ಉಕ್ತ ರೂಪತ್ವಂಚ ಉಕ್ತಂ. ಪರಮಾತ್ಮ ಸೋಹಂ ಸಹ ಅಹಂ ಅಸ್ಮಿ ಅನ್ನೋ ಪದಗಳಿಂದ ಜೀವಾಂತರ್ಗತರಾದ ಪರಮಾತ್ಮ ನಿತ್ಯದಲ್ಲೂ ಇದ್ದಾರೆ, ಕಲ್ಯಾಣತವ ರೂಪವನ್ನು ಹೊಂದಿದ್ದಾರೆ ಅಂತ ಸಿದ್ಧವಾಯಿತು. ಆ ಪ್ರಶ್ನೆ ಬರ್ಬೋದು, ತನ್ನ ಯುಕ್ತಂ ಪ್ರತ್ಯಕ್ಷತ ಇವ ದೇಹಸ್ಯ ಭಸ್ಮಾಂತತ್ವ ದರ್ಶನ. ಆಗ ಪ್ರಶ್ನೆ ಹಾಕ್ಕೊಂಡ್ರು, ಜೀವಾಂತರ್ಗತ ಪರಮಾತ್ಮ ಅಂತ ಹೇಳ್ತೀರಿ, ಜೀವನೇ ಹೋಗಿಬಿಡ್ತಾರೆ. ಸೊ ಒಡಗಿದ್ದ ಪರಮಾತ್ಮ ಏನಾಗಬೇಕಾಗ, ಅವನು ಹೋಗಬೇಕಾಯ್ತಲ್ಲ ಅಂತ ಕೇಳಿದರೆ ಅದು ಮತ್ತೆ ಅಪಾರ್ಥ ಮಾಡಿಕೊಂಡ. ದೇವರು ಆ ರೀತಿ ಇಲ್ಲ ಅಂತ ತಿಳ್ಕೋಬೇಕು ಅವನಿಗೆ. ದೇಹ ರಾಶೇಚ ತದಂತರ್ಗತಸ್ಯ ಪರಮೇಶ್ವರಸ್ಯ ಜೀವವತ್ ಮರಣಾದಿ ಅವಶ್ಯಂ ಭಾವ ಅಂತ ಒಂದು ಪ್ರಶ್ನೆ. ದೇಹ ರಾಶಿ ಆದಮೇಲೆ ಅದು ಮನೇನೇ ಸುಟ್ಟು ಹೋಗಿ ಒಳಗಿನವ್ರು ಏನಾಗಬೇಕು, ಸುಟ್ಟು ಹೋಗ್ಬೇಕು. ಆ ರೀತಿ ಯಾಕಾಗಬಾರದು ಅಂತ ಕೇಳಿದರೆ ಹಾಗೆ ಹೇಳಬಾರದು. ವಾಯುರಲಿಲ ಮಿತಿ ಅಯವರ್ಥ. ಯದ್ಯಪಿ ಇದಂ ಶರೀರಂ ಭಸ್ಮಾಂತಂ, ನೋಡಿ ಇದೆ ಭಸ್ಮಾಂತಂ ಶರೀರಂ, ಈ ಶರೀರ ಬೂದಿಯ